ಪ್ರಿಯ ಬಾನುಲಿ ಶ್ರೋತೃಗಳೇ, ಟ್ರಾನ್ಸ್‌ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ. ಒಲಮೆಯ ಶ್ರೋತೃ ಬಾಂಧವರೇ, ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರಸಾರ ಮಾಡುವ ದೈವಾನ್ವೇಷಣೆ ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಿಮ್ಮೆಲ್ಲರನ್ನು ಸಂತೋಷದಿಂದ ಆಹ್ವಾನಿಸುತ್ತೇವೆ. ಸ್ವರೂಪನಾದ ದೇವರ ಪರಿಶುದ್ಧ ವಾಕ್ಯಗಳು ಪ್ರತಿಯೊಬ್ಬರಿಗೂ ಅವಶ್ಯ. ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದ್ದು ಅಂಧಕಾರದಲ್ಲಿರುವವರಿಗೆ ಬೆಳಕನ್ನು ನೀಡಿ ದೈನಂದಿನ ಜೀವಿತಕ್ಕೆ ಮಾರ್ಗದರ್ಶನ ನೀಡುವ ವಾಕ್ಯಗಳನ್ನು ನಿಮ್ಮೆಲ್ಲರಿಗೆ ತಿಳಿಸುವುದೇ ನಮ್ಮ ಉದ್ದೇಶ. ಆದ್ದರಿಂದ ಪ್ರಿಯರೇ, ಪ್ರಾರ್ಥನಾ ಪೂರ್ವಕವಾಗಿ ಆಲಿಸಲಿಸಿದರಾಗುವಂತೆ ಈ ಸುಂದರವಾದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಬನ್ನಿ ಪ್ರಿಯರೇ, ಆಲಿಸಿರಿ.
ಆತ್ಮೀಕ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬೇಕಲ್ಲವೇ? ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ದೇವಾದ ದೇವರ ಮುಂದೆ ನಮ್ಮನನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಎಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣನೇ, ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಆತನೇ ನಿನಗೆ ಸ್ತೋತ್ರ. ನಿನ್ನ ನಮ್ಮ ಜೀವಿತ ಕಾಲವೆಲ್ಲ ನಂಬಿಕಸ್ಥನಾಗಿದ್ದುಕೊಂಡು ನಿನ್ನ ಜೀವಳ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸುವುದಲ್ಲದೆ ಆಶೀರ್ವದಿಸುವುದಲ್ಲದೆ ನಮ್ಮ ಜೀವನವೆಂಬ ಈ ನೌಕೆಯಲ್ಲಿ ನೀನೇ ನಾವಿಕನಾಗಿದ್ದುಕೊಂಡು ಅನುದಿನವೂ ನಮ್ಮನ್ನು ಕಾಪಾಡುತ್ತಲೂ ಅನುದಿನವೂ ನಮ್ಮ ಸಂರಕ್ಷಿಸಲು ಬಂದಂತಹ ದೇವಾದ ದೇವನೇ ನಿನಗೆ ಸ್ತೋತ್ರಪ್ಪ. ಈಗಲೂ ಕರ್ತನೆ, ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ಅನಾರೋಗ್ಯದಲ್ಲಿ ಇರುವವರನ್ನು ದೇವ ನಿನ್ನ ಹಸ್ತಕ್ಕೊಪ್ಪಿಸುತ್ತೇವೆ. ದೇವ ನೀನೇ ಅವರನ್ನು ಕರುಣಿಸಿ ನೀನೇ ಮುನ್ನಡೆಸಪ್ಪ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀನೇ ಆಧಾರವಾಗಿರು. ನೀನೇ ಕೋಟೆ ಗುರಾಣಿಯಾಗಿದ್ದುಕೊಂಡು ನೀನು ಮುನ್ನಡೆಸು. ಅವರಿಷ್ಟಾರ್ಥಗಳನ್ನು ನೀನೇ ನೆರವೇರಿಸಪ್ಪ. ನಾವೆಲ್ಲರೂ ಆತ್ಮೀಕ ರೀತಿಯಲ್ಲಿ ನಿನ್ನವರಾಗಿ ಜೀವಿಸುತ್ತ ಒಂದು ದಿವಸ ನಾವೆಲ್ಲರೂ ನಿನ್ನ ಮಹಿಮೇಲೆ ಕಂಡುಬರಲು ಕೃಪೆ ತೋರಿಸು. ಎಲ್ಲ ಮಹಿಮೆ ನೀನು ಮಾತ್ರ ಸಲ್ಲುವುದಾಗಲಿ. ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್. ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ನಿಮ್ಮ ನಿಮ್ಮ ಸತ್ಯವೇದ ಪೆನ್ ಪುಸ್ತಕದೊಂದಿಗೆ ಸಿದ್ದರಾಗಿದ್ದಿರಲ್ಲವೇ? ಹಾಗಾದರೆ ಪ್ರಿಯರು ಬನ್ನಿರಿ, ಈ ದಿವಸದಲ್ಲಿ ದೇವರು ನಮಗೇನು ಬೋಧಿಸುತ್ತಾನೋ ಅದನ್ನು ಆಲಿಸಿ ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದದಲ್ಲಿ 60ನೇ ಪುಸ್ತಕವಾಗಿರುವ ಪೇತ್ರನು ಬರೆದ ಮೊದಲನೇ ಪತ್ರಿಕೆಯ ಪೀಠಿಗ ಭಾಗದ ಕುರಿತು ನಾವು ತಿಳಿದುಕೊಂಡೆವು. ಸರ್ವಶಕ್ತನಾದ ದೇವರು ಅನುದಿನವೂ ತನ್ನ ಜೀವಳ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಿಸುತ್ತಾ ಬಂದಿದ್ದಾನೆ. ಖಂಡಿತವಾಗಿ ನಾವು ದೇವರ ದೃಷ್ಟಿಯಲ್ಲಿ ಧನ್ಯರಲ್ಲವೇ? ದೇವರಿಗೆ ಸ್ತೋತ್ರವಾಗಲಿ. ಇಂದು ನಾವು ಈ ಪತ್ರಿಕೆಯ ಮೊದಲನೇ ಅಧ್ಯಾಯದ ಮೊದಲನೇ ವಾಚನದಿಂದ ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ನನಾತ್ಮಿಕ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡುವಂತಹ ಎಲ್ಲ ಹಂತಗಳಲ್ಲಿ ದೇವರನ್ನು ನಾತುಕೊಳ್ಳೋಣ. ಅನೇಕರಿಗೆ ತಮ್ಮ ರಕ್ಷಣೆಯ ಕುರಿತು ಭರವಸೆ ಇಲ್ಲ. ಅದಕ್ಕೆ ಕಾರಣವೇನು? ವಿಶ್ವಾಸ ಜೀವಿತದಲ್ಲಿ ಬಾಧೆ ಹಾಗೂ ಭರವಸೆಗಳು ಎಂಬ ವಿಷಯವು ಜೊತೆ ಜೊತೆಯಾಗಿ ಸಾಗುತ್ತವೆ. ಅದನ್ನು ನಮ್ಮ ಜೀವಿತದಲ್ಲಿ ಏನನ್ನು ಉಂಟು ಮಾಡುತ್ತದೆ ಅಂದರೆ ಪ್ರಿಯರೇ, ಅದು ನಮಗೆ ಸಂತೋಷವನ್ನು ತರುವಂತದಾಗಿದೆ. ಹಾಗಾದರೆ ಪ್ರಿಯ ದೇವಿ ಜನರೇ, ಅದು ನಮ್ಮ ಜೀವಿತದಲ್ಲಿ ಎಷ್ಟು ಆಶ್ಚರ್ಯಕರವಾದಂಥ ಅದ್ಭುತವಾದಂಥ ವಿಷಯವಲ್ಲವೇ? ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಒಕ್ಕಣೆ, ಯೇಸುಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ ಗಲಾತ್ಯ, ಕಪದೋಕ್ಯ, ಆಸ್ಯ, ಬೆಥೂನಿಯ ಎಂಬ ಸೀಮೆಗಳಲ್ಲಿ ಚದರಿರುವಂತಹ ಪ್ರವಾಸಿಗಳಾದ ದೇವಜನರಿಗೆ ಅಂದರೆ ಎಂಬುದಾಗಿ. ಕರ್ತಲಪ್ರಿಯರಾದವರೇ, ಇಲ್ಲಿ ನಾವು ಪೇತ್ರನ ಹೆಸರು ಏನು ಎಂಬುದಾಗಿ ನಾವು ಗಮನಿಸಬೇಕು. ಪೇತ್ರ ಅಂದರೆ ಬಂಡೆ ಎಂದು ಅರ್ಥ. ಪಂಚಾಶತಮ ದಿನದಲ್ಲಿ ಅವನು ಯೇಸುಕ್ರಿಸ್ತನಿಗಾಗಿ ಜೀವಿಸುವುದು ಹೇಗೆ ಏನು ಎಂಬುದಾಗಿ ಅವನು ಕಲಿತುಕೊಂಡನು. ಪೇತ್ರನು ಯೇಸುಕ್ರಿಸ್ತನ ಕುರಿತು ಹೇಳಿದ್ದಕ್ಕಾಗಿ ಅವನನ್ನು ಬಂಧಿಸಿದರು, ಅವನನ್ನು ಸೆರೆಮನೆಯಲ್ಲಿ ಹಾಕಿದರು. ಅವನಿಗೆ ನಿನ್ನನ್ನು ನಾವು ಹೀಗೆ ಮಾಡಿದರೆ ಸಾಯಿಸುತ್ತೇವೆ ಎಂಬುದಾಗಿ ಭಯ ಹುಟ್ಟಿಸಿದರು. ಅದನ್ನು ಕೇಳಿಸಿಕೊಂಡ ಪೇತ್ರನು, ಈ ಜನರು ನನ್ನನ್ನು ಕೂಡ ಒಂದು ದಿನ ಶಿಲುಬೆಗೆ ಹಾಕುತ್ತಾರೆ ಎಂಬುದಾಗಿ ಅವನು ಚೆನ್ನಾಗಿ ತಿಳಿದುಕೊಂಡನು. ಮೊದಲಿನ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದನೆಂದರೆ ಯೇಸುಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ ಗಲಾತ್ಯ, ಕಪದೋಕ್ಯ, ಆಸಿಯ, ಬಿಥೂನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂತಹ ಪ್ರವಾಸಿಗಳಾದ ದೇವಜನರಿಗೆ ಅಂದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರಾದವರೇ, ಪೇತ್ರನು ಯೇಸುಕ್ರಿಸ್ತನ ಅಪೊಸ್ತಲನಾಗಿದ್ದರು. ಅವನ ವಿಷಯದಲ್ಲಿ ಹೇಳಬಹುದಾದ ಒಂದು ವಿಶೇಷವಾದಂತಹ ಸಂಗತಿ ಇದೆ. ಅಪೊಸ್ತಲರ ಹೆಸರು ಬರೆಯುವಾಗಿಲ್ಲ, ಪೇತ್ರನ ಹೆಸರು ಇರುತ್ತದೆ. ಆದರೆ ಅವನು ತನ್ನ ಹೆಸರನ್ನು ಮೊದಲು ಇರಬೇಕು ಎಂಬುದಾಗಿ ಅವನು ಬಯಸುವುದಿಲ್ಲ. ಅಪೊಸ್ತಲನಾದ ಪೌಲನು ಮೊದಲನೇ ಸಾರಿ ತಾನು ಯೇಸುಕ್ರಿಸ್ತನ ಕುರಿತು ಹೇಳುವಾಗ ಅದನ್ನು ಅಪೊಸ್ತಲರ ಮುಂದೆ ಹೇಳಿದನು. ಅದರಲ್ಲಿಯೂ ಮೊದಲು ಪೌಲನು ಪೇತ್ರನ ಸಂಗಡ ಯೆರೂಸಲೇಮಿನಲ್ಲಿ ಹೇಳಿದನು. ನಂತರ ಅವನು ಯಾಕೋಬನ ಸಂಗಡ, ಯೋಹಾನನ ಸಂಗಡ ಹೇಳಿದನು. ಪೌಲನಿಗೆ ಪೇತ್ರ, ಯೋಹಾನ್ ಹಾಗೂ ಯಾಕೋಬರು ವಿಶ್ವಾಸಿಗಳ ಸಭೆಗೆ ಸ್ತಂಭಗಳು ಎಂಬುದಾಗಿ ಅಂದುಕೊಂಡಿದ್ದನು. ಆದರೆ ದೇವರ ಸುವಾರ್ತೆಯನ್ನು ಅವರಿಂದ ಕಲಿಯಲಿಲ್ಲ. ಪೌಲನು ಹೇಳುವುದೇನೆಂದರೆ, ನಾನು ಯೇಸುಕ್ರಿಸ್ತನ ಮೂಲಕ ನೇರವಾಗಿ ದೇವರ ಸುವಾರ್ತೆಯನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಪೇತ್ರನು ಎಲ್ಲಿಯೂ ಕೂಡ ನಾನೇ ಎಲ್ಲರಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ಹೇಳಿಕೊಳ್ಳಲಿಲ್ಲ. ಆದರೆ ಅವನು ಯೇಸುಕ್ರಿಸ್ತನ ಅಪೊಸ್ತಲನೆಂಬುದಾಗಿ ಮಾತ್ರ ಹೇಳಿದರು. ದೇವರಿಗೆ ಮಹಿಮೆಯುಂಟಾಗಲಿ. ಹೌದು ಪ್ರಿಯರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಹೆಚ್ಚಳ ಪಡಬಾರದು. ಒಂದು ವೇಳೆ ನಾವು ನಮ್ಮ ಜೀವಿತದಲ್ಲಿ ಹೆಚ್ಚಳ ಪಡುವುದಾದರೆ ಅದರಲ್ಲಿ ಏನು ಅರ್ಥವಿಲ್ಲ. ಒಂದು ವೇಳೆ ನಾವು ಹೆಚ್ಚಳ ಪಡುವುದಾದರೂ ಯೇಸುಕ್ರಿಸ್ತನಲ್ಲಿ ಹೆಚ್ಚಳ ಪಡಬೇಕು. ಅದೇ ನಿಜವಾದಂತ ವಿಶ್ವಾಸೀಯ ಜೀವಿತದ ಅರ್ಥವಾಗಿರುತ್ತದೆ. ಮೊದಲನೇ ವಚನದಲ್ಲಿ ಈಗ ಓದಿಕೊಂಡಿದ್ದೇವೆ, ಯೇಸುಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕಪದೋಕ್ಯ, ಆಸಿಯಾ, ಬೆಥೋನಿಯಾ ಎಂಬ ಸೀಮೆಗಳಲ್ಲಿ ಚದುರಿರುವಂತಹ ಪ್ರವಾಸಿಗಳಾದ ದೇವಜನರಿಗೆ ಎಂದರೆ, ಪ್ರಿಯ ದೇವಜನರೇ, ಅವನು ರೋಮಾಯದಲ್ಲಿ ಚದರಿ ಹೋಗಿರುವಂತಹ ಎಲ್ಲಾ ಯಹೂದ್ಯರಿಗೆ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. ಯಹೂದ್ಯರು ಅವರ ಮೇಲೆ ಆದ ದಬ್ಬಾಳಿಕೆಯಿಂದ, ಹಿಂಸೆಯಿಂದ ಅವರು ಅವರ ದೇಶವನ್ನು ಬಿಟ್ಟು ಲೋಕದ ಅನೇಕ ಕಡೆ ಚದರಿ ಹೋಗಿದ್ದಾರೆ. ಅದರ ಕುರಿತು ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಪ್ರಸ್ತಾಪಿಸುತ್ತಾನೆ. ಅಪೊಸ್ತಲನಾದ ಪೌಲನು ತನ್ನ ಎರಡನೇ ಸುವಾರ್ತಾ ಪ್ರಯಾಣದಲ್ಲಿ ಆಸ್ಯದ ಬಿಥುನಕ್ಕೆ ಹೋಗಲು ಪ್ರಯತ್ನಪಟ್ಟನು. ಆದರೆ ಪವಿತ್ರಾತ್ಮನ ಅವನನ್ನು ಅಲ್ಲಿಗೆ ಹೋಗಲು ಬಿಡಲಿಲ್ಲ. ಅದಕ್ಕೆ ಕಾರಣವೇನೆಂದರೆ, ಆ ಸ್ಥಳದಲ್ಲಿ ಪೇತ್ರನು ಈಗಾಗಲೇ ದೇವರ ಸುವಾರ್ತೆಯನ್ನು ಸಾರಿದ್ದನು. ಅಪೊಸ್ತಲನಾದ ಪೌಲನಿಗೆ ಪವಿತ್ರಾತ್ಮನು ದೇವರ ಸುವಾರ್ತೆಯು ಎಲ್ಲಿ ಸಾರಲಿಲ್ಲವೋ ಆ ಸ್ಥಳಕ್ಕೆ ಹೋಗಲು ಅವಕಾಶ ಮಾಡಿಕೊಟ್ಟನು. ಅಂದರೆ ಪ್ರಿಯರೇ, ಅಪೊಸ್ತಲನಾದ ಪೌಲನು ಅನ್ಯರಿಗೆ, ಪೇತ್ರನು ಯಹೂದ್ಯರಿಗೆ ಅಪೊಸ್ತಲರಾಗಿದ್ದರು. ದೇವರಿಗೆ ಸ್ತೋತ್ರವಾಗಲಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತದಲ್ಲವೇ. ಯಾವಾಗಲೂ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಎರಡನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ ಎಂಬುದಾಗಿ. ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿ, ಇಲ್ಲಿ ಪೇತ್ರನು ದೈವ ಸಿದ್ಧಾಂತದ ಕುರಿತು ಬರೆಯುತ್ತಾ ಇದ್ದಾನೆ. ದೇವರ ವಾಕ್ಯವು ತ್ರಯೇಕತ್ವದ ಕುರಿತು ಅನೇಕ ಕಡೆ ತಿಳಿಸಿಕೊಡುತ್ತದೆ. ಈ ಎಲ್ಲ ಹೇಳಿಕೆಯನ್ನು ಬಹುಸೂಕ್ಷ್ಮವಾಗಿ ಗಮನಿಸುವಾಗ ಪೇತ್ರನು ಒಬ್ಬ ಸಾಮಾನ್ಯವಾದ ಬ್ಯಸ್ತನೆಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಒಂದು ವಿಷಯವನ್ನು ನಾವು ತಿಳಿದಿರಬೇಕು, ಅದೇನೆಂದರೆ ನಾವು ಆರಾಧನೆ ಮಾಡುವ ದೇವರು ಸರ್ವಾಧಿಕಾರವನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ. ಸರ್ವಶಕ್ತನಾದ ದೇವರು ಈ ಲೋಕವನ್ನು ಉಂಟು ಮಾಡಿದನು. ಅದನ್ನು ಆತನು ಯಾಕೆ ಉಂಟು ಮಾಡಿದನು, ಅದರ ಕುರಿತು ನಮಗೆ ಹೆಚ್ಚಾದ ತಿಳುವಳಿಕೆ ಇಲ್ಲ. ಆತನು ಸರ್ವಶಕ್ತನಾಗಿರುವುದರಿಂದ ಆತನು ತನಗೆ ಇಷ್ಟ ಬಂದ ಹಾಗೆ ಮಾಡುತ್ತಾನೆ. ಅದೇ ರೀತಿಯಲ್ಲಿ ಆತನಿಗೆ ತನ್ನ ಸೃಷ್ಟಿಯ ಭವಿಷ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಆತನು ತನ್ನ ಯೋಜನೆಗೆ ಅನುಸಾರ ಮಾಡುತ್ತಾನೆ. ಆತನು ತನ್ನ ಯೋಜನೆಗೆ ತಕ್ಕಂತೆ ತನ್ನ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ ವಿನಃ ನಮ್ಮ ಇಷ್ಟದಂತೆ ಮಾಡುವಂತಹ ದೇವರಲ್ಲ. ದೇವರು ತಾನು ಮಾಡುವುದೆಲ್ಲವೂ ಯೋಜನೆಯಿಂದಲೇ ಕೂಡಿರುತ್ತದೆ. ಸರ್ವಶಕ್ತನಾದ ದೇವರು ಮಾನವನಿಗೆ ಪ್ರಾರಂಭದಲ್ಲಿಯೇ ಸ್ವಾತಂತ್ರ್ಯವನ್ನು ಕೊಟ್ಟನು. ಆದರೆ ಮಾನವನು ದೇವರಿಗೆ ಅವಿಧೇಯನಾದನು. ಆ ಸ್ವಾತಂತ್ರ್ಯದ ಅರ್ಥ ಏನು ಎಂಬುದಾಗಿ ಅವನು ಗ್ರಹಿಸಿಕೊಳ್ಳಲಿಲ್ಲ. ಆದರೆ ದೇವರು ಮಾನವನು ಅವಿಧೇಯತೆಯಿಂದ ಹೊರಗೆ ಬಂದು ಹೇಗೆ ರಕ್ಷಿಸಲ್ಪಡಬೇಕು ಎಂಬ ಯೋಜನೆಯನ್ನು ಯೇಸುಕ್ರಿಸ್ತನ ಮೂಲಕ ಮಾಡಿದನು. ಅದಕ್ಕಾಗಿ ದೇವರು ಅವರ ರಕ್ಷಕನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನು ದೇವರು ಹೇಳಿದಂತೆ ಮಾಡಿದನು. ಆತನು ತನ್ನ ಬಳಿಗೆ ಬರುವವರನ್ನು ರಕ್ಷಿಸುತ್ತಾನೆ. ಯೇಸುಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ರಿಂದ ನಲವತ್ತನೇ ವಚನಗಳಲ್ಲಿ ಹೀಗೆ ಹೇಳುತ್ತಾನೆ, ಅದನೆಂದರೆ ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು, ಮತ್ತು ನನ್ನ ಬಳಿಗೆ ಬರುವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೇಳಗೊಳಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸುವನೆಂದು ಹೇಳಿದನು ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಎಂಥ ಅದ್ಭುತವಾದಂಥ ವೇದ ವಚನವಲ್ಲವೇ! ನಾವು ಯೇಸು ಕ್ರಿಸ್ತನಲ್ಲಿ ಇರುವುದಾದರೆ ಖಂಡಿತವಾಗಿ ನಿತ್ಯ ರಾಜ್ಯಕ್ಕೆ ನಾವು ಸೇರುತ್ತೇವೆ. ಅಂದರೆ ಪ್ರಿಯರೇ, ಯೇಸು ಕ್ರಿಸ್ತನ ಬಳಿಗೆ ಹೋಗಲು ಇಷ್ಟವುಳ್ಳವರಿಗೆ ಮಾತ್ರ ಅದು ಸಾಧ್ಯ. ಆದರೆ ಆಹ್ವಾನವು ಎಲ್ಲರಿಗೂ ಕೊಡಲಾಗಿದೆ. ಆತನು ನಮ್ಮೆಲ್ಲರನ್ನು ಸ್ವೀಕರಿಸಿಕೊಳ್ಳಲು ಆತನು ಸಿದ್ಧನಾಗಿದ್ದಾನೆ. ನಮ್ಮನ್ನು ಸ್ವೀಕರಿಸಿಕೊಳ್ಳುವುದೇ ಆತನ ಕೆಲಸವಾಗಿದೆ, ಕಾರ್ಯವಾಗಿದೆ. ಇಲ್ಲಿ ಅಪೊಸ್ತಲನಾದ ಪೇತ್ರನು ಎರಡನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಅದೇನೆಂದರೆ ಯೇಸುಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕಪದೋಕ್ಯ, ಆಸಿಯ, ಬೆಥೋನಿಯ ಎಂಬ ಸೀಮೆಗಳಲ್ಲಿ ಚದರಿರುವಂತ ಪ್ರವಾಸಿಗಳಾದ ದೇವಜನರಿಗೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪುರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಿಗೆ ಬರೆಯುವುದೇನೆಂದರೆ ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ದೇವರು ತನ್ನ ಯೋಜನೆಗೆ ತಕ್ಕಂತೆ ಚಲಿಸುತ್ತಿದ್ದಾನೆ. ಮಾನವರನ್ನು ರಕ್ಷಿಸುವುದಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ. ಆತನು ಯೇಸುಕ್ರಿಸ್ತನ ಮಾರ್ಗದ ಮೂಲಕ ರಕ್ಷಿಸಲು ಸಾಧ್ಯ. ಆತನ ಆಲೋಚನಾ ಕರ್ತನಾಗಿದ್ದಾನೆ. ನಮ್ಮ ವಿಷಯದಲ್ಲಿ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿದರೆ ಅದೆಲ್ಲವೂ ಆತನ ಕಾರ್ಯ ಹಾಗೂ ಯೋಜನೆಯಾಗಿದೆ. ಪ್ರಿಯ ದೇವಜನರೇ, ಸರ್ವಶಕ್ತನಾದ ದೇವರು ನಮ್ಮನ್ನು ಪಾಪದಿಂದ ಬೆಳೆಸಿ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದರ ಮೂಲಕ ನಮ್ಮ ಜೀವಿತದಲ್ಲಿ ನಾವು ಸಂತೋಷಿಸಬೇಕು ಎಂಬುದಾಗಿ ಆತನು ಅಪೇಕ್ಷಿಸುತ್ತಾನೆ. ದೇವರ ನಂಬಿಕೆಗೆ ಅರ್ಹನಾಗಿದ್ದಾನೆ. ಆದರೆ ಅನೇಕರು ದೇವರು ನಂಬುವುದಿಲ್ಲ, ಆತನನ್ನು ಆತ್ಕೊಳ್ಳುವುದೂ ಇಲ್ಲ, ಆತನನ್ನು ಹಿಂಬಾಲಿಸುವುದೂ ಇಲ್ಲ. ಎರಡನೇ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದನೆಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪುರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ ಎಂಬುದಾಗಿ. ಇಲ್ಲಿ ಪೇತ್ರನು ಪವಿತ್ರಾತ್ಮನ ಕಾರ್ಯದ ಕುರಿತು ಬರೆಯುತ್ತಿದ್ದಾನೆ. ಪವಿತ್ರಾತ್ಮನ ಮೂಲಕ ನಾವು ದಿನೇ ದಿನೇ ಆತ್ಮೀಕ ರೀತಿಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯತೆ ಉಂಟು. ಆದರೆ ಪ್ರಿಯರೇ, ಕೆಲವರು ರಕ್ಷಿಸಲ್ಪಟ್ಟರು ಆತ್ಮೀಕ ರೀತಿಯಲ್ಲಿ ಬೆಳೆಯುವುದಿಲ್ಲ, ಕೊನೆಯವರೆಗೂ ಹಸುಗೂಸುಗಳಂತೆಯೇ ಇರುತ್ತಾರೆ. ಹಾಗಾದರೆ ಪ್ರಿಯರೇ, ಅದು ಎಷ್ಟು ದುಃಖಕರವಾದಂಥ ವಿಷಯವಲ್ಲವೇ! ಇಲ್ಲಿ ಪೇತ್ರನು ಯಹೂದ್ಯ ವಿಶ್ವಾಸಿಗಳಿಗೆ ಬರೆಯುತ್ತಿದ್ದಾನೆ. ಅವರಿಗೆ ಹಳೆ ಒಡಂಬಡಿಕೆಯಲ್ಲಿ ಬಹಳ ವಿಶ್ವಾಸವಿತ್ತು. ಅವರಿಗೆ ಒಂದು ವಿಷಯ ಚೆನ್ನಾಗಿ ತಿಳಿದಿತ್ತು, ಅದರೆಂದರೆ ಅವರ ಯಾಜಕನು ನಮ್ಮ ಪಾಪಕ್ಕಾಗಿ ರಕ್ತವನ್ನು ಕೃಪಾಸನ ಮೇಲೆ 7 ಸಾರಿ ಚಮಕಿಸುವುದಾದರೆ ನಮಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ. ಆದರೆ ಪ್ರಿಯರೇ, ಇಂದು ಯೇಸುಕ್ರಿಸ್ತನು ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಆತನು ನಮಗಾಗಿ ತನ್ನ ರಕ್ತವನ್ನು ತನ್ನ ಜೀವವನ್ನೇ ಕೊಟ್ಟಿದ್ದಾನೆ. ಆತನ ಕೃಪಾಸನ ಬಳಿಗೆ ಬರುವುದಕ್ಕೆ ನಮಗೆ ಈಗ ಮಾರ್ಗವು ಪ್ರಕಟವಾಯಿತು. ಅದರ ಮೂಲಕ ನಮಗೆ ಪಾಪದಿಂದ ಬಿಡುಗಡೆ ರಕ್ಷಣಾ ಮಾರ್ಗವು ತೋರಲಾಯಿತು. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಲ್ಲವೇ? ಪ್ರಿಯ ದೇವಜನರೇ, ಈ ಸಮಯದಲ್ಲಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ನಿಮ್ಮ ಪಾಪ ಅಪರಾಧ ದೋಷಗಳನ್ನು ತೊಳ್ಕೊಂಡಿದ್ದೀರೋ? ಇಲ್ಲದೇ ಇರುವುದಾದರೆ ಪ್ರಿಯರೇ, ಇಂದಾದರೂ ನಾವು ಯೇಸುಕ್ರಿಸ್ತನ ಬಳಿಗೆ ಬರೋಣ. ನಾವು ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಈ ಲೋಕವನ್ನು ಬಿಡುವುದಾದರೆ ಪ್ರಿಯರೇ, ನಮಗೆ ನಿರೀಕ್ಷೆ ಇಲ್ಲ. ನಾವು ಎಂದೂ ಕೂಡ ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಆದರೆ ದೇವರ ಉದ್ದೇಶವೇನೆಂದರೆ ನಾವು ಪಾಪದ ಜೀವಿತಕ್ಕೆ ಬೆನ್ನು ಹಾಕಬೇಕು, ಯೇಸುಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನ ಮಾರ್ಗದಲ್ಲಿ ಜೀವಿಸಿ ಆತನ ರಾಜ್ಯಕ್ಕೆ ಸೇರಬೇಕೆಂಬುದೇ ಆತನ ಉದ್ದೇಶವಾಗಿದೆ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ನಾವು ತಿಳಿದಿರಬೇಕು. ಅದೇನೆಂದರೆ ಯೇಸುಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸುವವರಿಗೆ ದೇವರ ಸುವಾರ್ತೆಯು ಸಾರಲಿಲ್ಲ. ಯೇಸುಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ಕಲ್ವಾರಿ ಶಿಲುಬೆ ಮೇಲೆ ಸುರಿಸಿದನು. ಯಾಕೆಂದರೆ ನಮ್ಮ ಪಾಪಗಳು ಅಷ್ಟು ಘೋರವಾಗಿದ್ದವು. ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ಬಿಡಿಸುವುದಕ್ಕೆ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರಲೇಬೇಕಾಯಿತು. ಅದು ದೇವರ ಯೋಜನೆಯಾಗಿತ್ತು. ಯೇಸುಕ್ರಿಸ್ತನು ನಮಗಾಗಿ ಸತ್ತನು. ನಂತರ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡಿ ನಾವು ವಿಶ್ವಾಸ ಜೀವಿತದಲ್ಲಿ ಹೇಗೆ ನಡೆಯಬೇಕು ಎಂಬ ಸಂಗತಿ ವ್ಯಕ್ತವಾಯಿತು. ಆದ್ದರಿಂದ ನಾವು ಈಗ ದೇವರ ಮಹಾಕೃಪೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ. ಅದಕ್ಕಾಗಿ ನಾವು ದೇವರಿಗೆ ಕೋಟಾನಿ ಕೋಟಿ ಸ್ತೋತ್ರ ಸಲ್ಲಿಸಬೇಕಲ್ಲವೇ ಪ್ರಿಯರೇ? ಇಲ್ಲಿ ಪೇತ್ರನು ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ ಎಂಬುದಾಗಿ ಬರೆಯುತ್ತಿದ್ದಾನೆ. ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ದೇವರ ಕೃಪೆಯು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ದೇವರ ಶಾಂತಿ ಇರುವುದೇ ಇಲ್ಲ. ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ಒಂದು ದಿನ ಪೇತ್ರನು ಬೆಸ್ತನಾಗಿದ್ದನು. ಆದರೆ ಕಾಲಾಂತರದಲ್ಲಿ ಯೇಸುಕ್ರಿಸ್ತನನ್ನು ಕಂಡುಕೊಂಡದ್ದು ಮಾತ್ರವಲ್ಲದೆ ಯೇಸುಕ್ರಿಸ್ತನ ರಕ್ತದಲ್ಲಿ ಅಡಕವಾಗಿರುವ ಶಾಂತಿ ಸಮಾಧಾನವನ್ನು ಹೊಂದಿಕೊಂಡನು. ಯೇಸುಕ್ರಿಸ್ತನ ಶಿಲುಬೆಯಲ್ಲಿ ಸಾಯುವುದನ್ನು ಕಂಡನು, ಆತನನ್ನು ಹುಣ್ಣಿಡುವುದನ್ನು ಕಂಡನು. ಅದೇ ರೀತಿಯಲ್ಲಿ ಅವನು ಪುನರುತ್ಥಾನವಾದ ಯೇಸುಕ್ರಿಸ್ತನನ್ನು ಕಂಡನು. ಒಂದು ಕಾಲದಲ್ಲಿ ಹೆದರುವಂತಹ ವ್ಯಕ್ತಿಯಾಗಿದ್ದನು. ಆದರೆ ಪಂಚಾಶತಮ ದಿನದಿಂದ ಅವನು ಯೇಸುಕ್ರಿಸ್ತನ ಕುರಿತು ಸಾಕ್ಷಿ ಕೊಡಲು ಪ್ರಾರಂಭಿಸಿದನು. ಅವನು ಯೇಸುಕ್ರಿಸ್ತನ ಮರಣ ಹಾಗೂ ಪುನರುತ್ಥಾನದ ಕುರಿತು ಸಾಕ್ಷಿಗೊಂಡನು. ಅದಕ್ಕಾಗಿ ಅವನು ಸೆರೆಮನೆಗೆ ಹೋಗಬೇಕಾಯಿತು. ಪ್ರಿಯ ದೇವಿಜನರೇ, ಈ ವಿಷಯಗಳು ನಾವು ತಿಳಿದುಕೊಳ್ಳುವಾಗ ಅವನು ಕೇವಲ ಒಬ್ಬ ಬೆಸ್ತನು ಆಗಿರಲಿಲ್ಲ ಎಂಬ ವಿಷಯ ವ್ಯಕ್ತವಾಗುತ್ತದೆ. ಅವನು ಯೇಸು ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾಗಲು ಸಿದ್ಧನಾದನು. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ಪ್ರಿಯರೇ, ಪೇತ್ರನ ಜೀವಿತದಲ್ಲಿ ಎಂಥ ಅದ್ಭುತವಾದಂಥ ಬದಲಾವಣೆಯಲ್ಲವೇ? ನಾವು ಯಾರ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ಇದ್ದೇವೆಂದರೆ ಪ್ರಿಯರೇ, ದೇವರ ಜೀವಳ ವಾಕ್ಯಗಳ ಮೂಲಕ ಸರ್ವಶಕ್ತನಾದ ದೇವರ ವಿಷಯದ ಕುರಿತು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ನಾವು ದೇವರ ವಾಕ್ಯದ ಕುರಿತು ಇನ್ನೂ ಹೆಚ್ಚಾಗಿ ತಿಳಿಯಬೇಕಾದರೆ ಪ್ರಿಯರೇ, ಅನುದಿನವೂ ನಾವು ದೇವರ ವಾಕ್ಯವನ್ನು ಓದಬೇಕು, ಅದನ್ನು ಧ್ಯಾನಿಸಬೇಕು. ಆಗ ಮಾತ್ರ ನಾವು ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ದೇವರ ನಮ್ಮ ಜೀವಿತದಲ್ಲಿ ಅಪೇಕ್ಷಿಸುವುದೇನೆಂದರೆ ಆತ್ಮೀಕ ವಿಷಯದಲ್ಲಿ ನಾವು ಹಸುಗೂಸುಗಳಂತೆ ಇರಬಾರದು ಎಂಬುದಾಗಿ. ಹೌದು ಪ್ರಿಯರೇ, ನಾವು ದಿನೇ ದಿನೇ ದೇವರ ವಾಕ್ಯದಲ್ಲಿ ಬೆಳೆಯಬೇಕು, ಪ್ರವೀಣರಾಗಬೇಕು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಪ್ರಾರಂಭದ ಎರಡು ವಚನಗಳಲ್ಲಿ ಹೀಗೆ ಓದಿಕೊಂಡಿದ್ದೇವೆ. ಅದನೆಂದರೆ ಯೇಸುಕ್ರಿಸ್ತನ ಅಪೋಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕಪದೋಕ್ಯ, ಆಸ್ಯ, ಬಿತ್ತೂನಿಯ ಎಂಬ ಸೀಮೆಗಳಲ್ಲಿ ಚದುರಿರುವಂತ ಪ್ರವಾಸಿಗಳಾದ ದೇವಜನರಿಗೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ ಎಂಬುದಾಗಿ. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನಾತ್ಮಿಕ ಸಹೋದರ ಸಹೋದರಿಯರೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ಒಂದು ದಿವಸ ಪೇತ್ರನು ಕೇವಲ ಬೆಸ್ತನಾಗಿದ್ದನು, ಆದರೆ ಈಗ ಯೇಸು ಕ್ರಿಸ್ತನ ರಕ್ತದಲ್ಲಿ ತನ್ನ ಪಾಪ ಅಪರಾಧ ದೋಷವನ್ನು ತೊಳೆದುಕೊಂಡು ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಕೊಡುತ್ತಿದ್ದಾನೆ. ಹಾಗಾದರೆ ಪ್ರಿಯರೇ, ಅವನ ಜೀವಿತದಲ್ಲಿ ಎಂಥ ಬದಲಾವಣೆಯಲ್ಲವೇ! ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಯೇಸುಕ್ರಿಸ್ತನಿಗಾಗಿ ಜೀವಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಆದ್ದರಿಂದ ಪ್ರಿಯ ದೇವಜನರೇ, ಒಂದು ವೇಳೆ ನಾವು ಇನ್ನೂ ಪಾಪದಲ್ಲಿಯೇ ಜೀವಿಸುತ್ತಾ ಇರುವುದಾದರೆ ಇಂದೇ ನಾವು ಯೇಸುಕ್ರಿಸ್ತನ ಕೃಪಾಸನ ಬೆಳಗಿನ ಬರೋಣ. ಇಂದೇ ಆತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಖಂಡಿತವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ, ಅದ್ಭುತ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಬನ್ನಿ ಪ್ರಿಯರೇ, ಇಂದೇ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಯೇಸುವೇ, ನನ್ನನ್ನು ಅಂಗೀಕರಿಸಿಕೋ, ನನ್ನ ಪಾಪವನ್ನು ತೊಳೆ, ನನ್ನನ್ನು ಶುದ್ಧೀಕರಿಸು, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನನ್ನನ್ನು ಅಂಗೀಕರಿಸು ಎಂಬುದಾಗಿ ಬೇಡಿಕೊಳ್ಳುವಾಗ ಖಂಡಿತವಾಗಿ ಆತ ನಮ್ಮನ್ನು ಕ್ಷಮಿಸುತ್ತಾನೆ, ನಮ್ಮನ್ನು ಉದ್ಧರಿಸುತ್ತಾನೆ, ತನ್ನ ಮಗನಾಗಿ ಮಗಳಾಗಿ ಅಂಗೀಕರಿಸಿಕೊಳ್ಳುತ್ತಾನೆ. ಆಗ ಖಂಡಿತವಾಗಿ ನಮ್ಮ ಜೀವಿತದ ಮೂಲಕ ಅನೇಕರಿಗೆ ಆಶೀರ್ವಾದವಾಗುತ್ತದೆ. ಆ ರೀತಿ ನಮ್ಮ ಜೀವಿತ ಬದಲಾಯಿಸಿಕೊಳ್ಳೋಣ ಪ್ರಿಯರೇ. ಇದು ಒಂದೇ ಒಂದು ಜೀವಿತ, ಇದು ಬೇಗನೆ ಗತಿಸಿ ಹೋಗ್ತದೆ. ಆ ದಿನವು ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ಮುಂಚಿತವಾಗಿ ಇಂದೇ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡು ಆತನ ಮಾರ್ಗದಲ್ಲಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರ ಸಮಾಧಾನ ನಿಮ್ಮೊಂದಿಗೆ ಸದಾ ಇರಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ನನಾತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಯೆಹೋವನು ಆಶೀರ್ವಿಸುವರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. 2 ಸಮುವೇಲ 22:31.
ದೈವಾನ್ ವೇಷಣೆ ಕಾರ್ಯಕ್ರಮ ಹೇಗಿತ್ತು ಪ್ರಿಯರೇ? ದೇವರ ವಾಕ್ಯ ಹಾಗೂ ಸುಮಧುರ ಹಾಡುಗಳನ್ನ ನೀವು ಆಲಿಸಿದ್ದಕ್ಕಾಗಿ ಅಭಿನಂದಿಸುತ್ತೇವೆ. ನಾವು ಪ್ರಸಾರ ಮಾಡುವ ಹಾಡುಗಳು ನಿಮಗೆ ಮೆಚ್ಚುಗೆಯಾದರೆ ನಮಗೆ ತಿಳಿಸಿರಿ. ನಮ್ಮ ಕ್ಯಾಸೆಟ್ ಹಾಗೂ ಹಾಡಿನ ಪುಸ್ತಕ ಬೇಕಾದಲ್ಲಿ ಈ ದಿನವೇ ಪತ್ರ ಬರೆಯಿರಿ ಅಥವಾ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kanttb@radio882.com. ನಮಸ್ಕಾರ ಪ್ರಿಯರೇ.